ಅಪರಾಧಿ
ಆಗಿದ್ದಾನೆ ಬುದ್ಧಿ ಹೇಳುತ್ತೇನೆ ತಿದ್ದಿಕೊಂಡು ನಡೆಯುತ್ತಾನೆ ನೋಡೋಣ ಮಗನೇ.
ಅವನ ಮುಖಾವಲೋಕನ ನಿಷಿದ್ಧ.
ಸರ್ವರಿಗೆ ಶುಭಾಶಯಗಳು. ಬರಲೇ
ಜೊತೆಯಲ್ಲಿ ಪಟೇಲರಿಗೂ ಹೇಳಿ ಹೋಗಿ.
ಸರ್ವರಿಗೂ ಬರಲೇ
ಬರುವುದಲ್ಲ, ಹೋಗುದಿನ ಹೋಗುವಾಗ ಶಬ್ದ ಇಲ್ಲ, ಶಬ್ದ ಇಲ್ಲ. ಇನ್ನು ಬಾಡ್ಲಾರದ ಸಂಪೂರ್ಣ ಹೊಣೆ
ನಾನೇ ಇಟ್ಕೊಳ್ತೇನೆ. ನೀವೊಂದು ಮಾತಾಡೋದು ಅಂತ ಹೇಳಿದ್ರೆ ಇನ್ನು ಮುಂದೆ ಆಲೋಚನೆಯಲ್ಲೇ ಮಾತಾಡ್ಬಿಟ್ಟಿದ್ರೆ ಅದಲ್ಲದೆ ಹೋದ್ರೆ ನಿಮ್ಮ ಹಿರಿಯರು ಹೌದು.
ಹೀಗಾಗಿದ್ದು ಎಂತ ಕತೆ ಆಯ್ತು? ಈಗ ಮುಂಗುಸಿ ಹಿಡಿದ ಕೋಳಿ ಮರಿಯನ್ನು ನರಿಯ ಹತ್ರ ಸಾಕಲಿ ಕೊಟ್ಟಾಗ ಆಯ್ತು. ಈಗ
ಬೀಗ ಕೈ ನಿಮ್ಮ ಮಾಮನ ಕೊಟ್ರೆ ಏನು ಕೈಲಿ ಕೊಟ್ರೆ ಏನಾಯ್ತು? ನಿಮ್ಮ ಮಾವ ಏನ್ ತೋರು ನಿಮ್ಗೆ ಗೊತ್ತುಂಟು. ದನದಾಯಿ ಆದಂತ ಆತ ತಂಗಿ ನೋಡ್ಲಿಕ್ಕಿಲ್ಲ. ನಿಮ್ಮ ಮಾಮನ ಕೊತ್ತು ಮುಂದಾದ್ರೂ ಆ ಬೀರ್ಕೆ ತೆಗೆದುಕೊಂಡು ಬಿಡ್ತಾನೆ. ದವಸ ನಾಣ್ಯ ಹೋದ್ರೆ ನಗ ನಾಣ್ಯ ಹೋದ್ರೆ ಇಂತ ನಿಂತ ನಿಮ್ಮ ಜೀವ ಹೋದ್ರೆ ನೀ ಯಾಕೆ ಗಡಿಬಿಡಿ ಆಗತೀಯ ಮಗನೇ? ನಮ್ಮಣ್ಣ ಹಣ ಕದ್ದಿರಬಹುದು, ಪ್ರಾಣ ತೆಗೆಯೋ ದೂರ್ತ ಅವನಲ್ಲ. ಅಷ್ಟೇ ಪ್ರಾಯ ಜಾಗ್ರತೆ ಮಾಡೋದಿಲ್ವೇನಾ?
ಎಂತ ಮಾತು ಅಂತ ಆಡ್ತೀರಿ ಅಮ್ಮ? ಎಚ್ಚರ ಇದ್ದಾಗ ಜಾಗ್ರತೆ ಮಾಡಬಹುದು, ನಿದ್ದೆ ಬಂದ ಮೇಲೆ ಸೀರಿಯಸ್ಗೆ ಜಾಗ್ರತೆ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ, ಬೀಗದ ಕೈ ಆಗ್ತದೆ.
ಏನಾಯ್ತೆ
ಪೂರ್ವ ಈ ಅರಮನೆಯಲ್ಲಿ ಏನನ್ನಾದ್ರೂ ನೋಡಿ ಏನು ನಿಮ್ಮ ಅಮ್ಮನೆ
ಹೇಳಿಲ್ವ
ಕೃಷ್ಣ? ಅಮ್ಮನಿಗೆ ವಯಸ್ಸಾಯ್ತು, ನಾನು ಕಲಿತವನಲ್ಲ. ನಿನ್ನ ಹತ್ರ ಭಂಡಾರದ ಬೀಗದ ಕೈ ಕೊಡ್ಲೋ? ಪೂರ್ತಿ ಕೋಳಿ ಅಂಕಕ್ಕೆ ನೀ ಹಾಳು ಮಾಡಿದ್ರು ಮಾಡಿದೆ, ಯಾರ ಹತ್ರ ಕೊಡುವುದ?
ಏನ್ ಹೊಣೆ ಬರ್ಲಿಕ್ಕೆ ಜನ ಇಲ್ವಾ? ಏನ್ ಇವ್ರನ್ನ ಕರ್ಕೊಂಡು ಬಂದ ಯಾಕೆ? ಇವ್ರನ್ನ ಕರ್ಕೊಂಡು ಬಂದ ಯಾಕೆ? ಬಹಳ ದೀಪ ಸಂಗಿದೆ. ನೀನು ನನ್ನ ಕರ್ಕೊಂಡು ಬಂದ ನೀನ?
ಈ ವರ್ಷ ನಿಮ್ಮನ್ನ ನಾನೇ ಕರ್ಕೊಂಡು ಬಂದದ್ದು ಅಂತ ನನ್ನ ಮೇಲೆ ಒಂದು ಅಪೋಧ ಉಂಟು, ಅದು ಗೊತ್ತುಂಟ ನಿಮಗೆ? ಮದುವೆ ಆಗಿ ನೀ ಕರೆತಂದು ಸುಳ್ಳೆ, ಬೀಗದ ಕೈ ಕೊಡು, ಹೊಣೆಗಾರಿಕೆ ನೋಡ್ಲಿ.
ಯಾಕೆ ಸುಮ್ಮನೆ ಎಳೆ ಹುಡುಗಿ ಕೈಯಲ್ಲಿ ಬೀಗದ ಕೈ ಕೊಡಬೇಕು? ಉಂಡುಟ್ಟು ತಿರುಗಾಡುವ ಪ್ರಾಯ ಈ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ಹೊಣೆಗಾರಿಕೆ ಕೊಡಬಾರದು, ಸ್ವಲ್ಪ ತಿರುಗಾಡ್ಲಿ.
ಕೃಷ್ಣ, ಎಳೆ ವಯಸ್ಸಿನವ್ರ ಆರೋಗ್ಯ ಸರಿ ಇರ್ತದೆ, ಅವ್ರು ಹೊಣೆಗಾರಿಕೆ ಹೊರಬಹುದು, ಅವ್ರ ರಕ್ತದೊತ್ತಡ ಸರಿ ಆಗಿರ್ತದೆ.
ಆದ್ರಿಂದ ಅಮ್ಮ ನಾಳೆ ಬೆಳಿಗ್ಗೆಯಿಂದ ಓಡ್ಲಿಕ್ಕೆ ಶುರು ಮಾಡಿ.
ನಾ ಕೊಡುದಿಲ್ಲ, ನಾ ಕೊಡುದಿಲ್ಲ.
ಹಠ ಮಾಡ್ಬೇಡಮ್ಮ, ನೀನ್ ಸುಖವಾಗಿರ್ಬೇಕು.
ಮನದ ತುಮುಲವನ ತುಮಿಕೊಳ್ಳುತ್ತವನಿದೆ ತನ್ನ ಅಧಿಕಾರ ಮುದ್ರೆಯ ವರಜ ಮುಗಿ ಪರಮೇಶ್ವರಿಗೆ ಇಂದು ಪೇಳಿದಳು.
ಬೀಗದ ಕೈ ವಶಪಡಿಸಿಕೊಂಡೆಂದು ಹಿಗ್ಗುವಂತ ಅವಶ್ಯಕತೆ ಇಲ್ಲ. ಇದು ನಾಳೆ ಸರಿ ಮಧ್ಯಾಹ್ನದ ಒಳಗಾಗಿ ಮತ್ತೆ ಆ ಬೀಗದ ಕೈ ನನ್ನ ಕೈ ವಶ ಮಾಡಿಕೊಳ್ಳಿಲ್ಲ. ನಿನ್ನ ಅತ್ತೆ ಅಲ್ಲ
ಅತ್ತೆ? ನೀವು ಈ ಬೀದ ಕೈಯನ್ನು ವಶಪಡಿಸಿಕೊಂಡ ಅರ್ಧ ಗಳಿಗೆಯ ಒಳಗೆ ಮತ್ತೆ ಈ ಬೀದ ಕೈ ನನ್ನ ಕೈ ವಶ ಮಾಡ್ಕೊಳ್ಳಿಲ್ಲ. ನಿಮ್ಮ ಸೊಸೆ ಅಲ್ಲ
ಹಾಗೆ ಹಾಗೆ ಮನುಷ್ಯ ಜೀವನ ಕ್ಷಣಿಕವಾಗಿರುವಂತದ್ದು. ಜೀವನದಲ್ಲಿ ಏನನ್ನು ಉಳಿಸಿ ಹೋಗಿದ್ದೇವೆ ಅದು ಪ್ರಾಮುಖ್ಯ ಅಲ್ವೇನೋ ಮಗನೇ. ಈಗ ಯಾವ ಹೊಣೆಗಾರಿಕೆ ಇಲ್ಲ, ನೆಮ್ಮದಿಯ ಬದುಕು. ನನಗೊಂದು ಆಸೆ, ನನ್ನ ಹೆಸರು ಚಿರಸ್ಥಾಯಿಯಾಗಿರಬೇಕು. ಸಪ್ತಗಿರಿಯಲ್ಲಿ ಒಂದು ಉದ್ಯಾನವನ ರಚನೆ ಮಾಡೋಣ, ಅದಕ್ಕೆ ಈಶ್ವರಿ ಉದ್ಯಾನವನ ಅಂತ ಹೆಸರಿಟ್ಟರೆ ಶಾಶ್ವತವಾಗಿರುವುದಿಲ್ವೇ?
ಹೌದು,
ನನ್ನ ಇಚ್ಛೆಯಿಂದ ನಿರ್ಮಾಣ, ಅದಕ್ಕೆ ತಕ್ಕ ಹಣ ಬೇಡವೇನೋ?
ಅದಕ್ಕೆ
ಬೀಗದ ಕೈ ನನ್ನಲ್ಲಿಲ್ಲ.
ಪರಮೇಶ್ವರಿ, ಅವಳ ಹೆಸರು ಶಾಶ್ವತ ಉಳಿಯಬೇಕಂತೆ.
ಕೃಷ್ಣ ಕೇಳಿ,
ನಮ್ಮ ಅತ್ತೆಗಿನ ಬೈಕಿಯಂತೆ
ಈ ಪ್ರಾಯದಲ್ಲಿ ಅಂತ ಸುಡುಗಾಡ ಬೈಕ್
ಅಲ್ವೋ? ಏನೋ ಒಂದು ಆಸೆಯಂತೆ, ಅವ್ರ ಹೆಸರು ಶಾಶ್ವತವಾಗಿ ಉಳಿಬೇಕಂತೆ.
ಅದಕ್ಕೆ ನಮ್ಮ ದೊಡ್ಡ ಕಲ್ಲು ಹಲಗೆ ಮೇಲೆ ಬರೆಸಿ ಹಾಕುವ.
ಏನಂತ ಬರ್ಸುದ?
ಜನನ ಮರಣ.
ಯಾರು ಮರಣವ?
ಆಸ್ತಿರ ಸ್ವಲ್ಪ ಹಾಗೆ ಇಡುವ,
ಆದ್ಮೇಲೆ ಬರೆಯುವ.
ಸಾಯ್ವೆ ಸಾಯ್ವೆ
ಯೋಚಿಸಿದಂತ ಅಮ್ಮ ಉದ್ಯಾನವನವನ್ನ ನಿರ್ಮಾಣ ಮಾಡಿ ಅದಕ್ಕೆ ಈಶ್ವರಿ ಉದ್ಯಾನವನ ಅಂತ ಹೆಸರಿಟ್ಟು ಉದ್ಯಾನವನ ನಿರ್ಮಾಣ ಮಾಡಿ ಹೆಸರಿಡುವಾಗ ತಡ ಆಗ್ತದೆ, ಇದ್ದದ್ದಕ್ಕೆ ಹೆಸರಾಕುವ.
ನೋಡಿದ್ಯ, ನವೀನ ಮಾದರಿಯಲ್ಲಿ ಆಗಬೇಕು ಅಂತ ಹೇಳೋ ಮಗನೇ.
ಎಲ್ಲವೂ ಅಮ್ಮ ಹೇಳಿದಾಗ ಎಷ್ಟು ವೆಚ್ಚ ಆಗ್ಲಿ. ಪರಮೇಶ್ವರಿ, ಬಿಗಿದ ಕೈ ಅಮ್ಮನಿಗೆ ಕೊಡು.
ಪತಿಗೆ ಪ್ರತಿ ನುಡಿ ಆಡದೆ ಸತಿ ಪತಿಯೊಳತಿ ಯೋಚಿಸುತ್ತ ಹೊನ್ನನು ಜತನದಿಂದಲಿ ಅತ್ತೆಗಿತ್ತಳು ವ್ಯಥೆಯ ತಾಳ್ದು. ಆ
ಮಗನೇ, ಇವಾಗ ಹೊತ್ತೆಷ್ಟಾಯ್ತು?
ಸರಿ ಮಧ್ಯಾಹ್ನ.
ಸರಿ ಕೇಳಿಕೊಳ್ಳಿ ಸ್ವಾಮಿ, ನಾನು ನಿಮ್ಮಲ್ಲಿ ಬಹಳ ದಿವಸ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡಿ, ನಮ್ಮ ನಾಡಿನ ಉತ್ತರ ದಿಕ್ಕಿನ ಜನ ಪಾಪ ಪ್ರತಿ ವರ್ಷವೂ ಜಲಕ್ಷಾಮದಿಂದಾಗಿ ತತ್ತರಿಸ್ತಾ ಇದ್ದಾರೆ. ಈಗ ಹೊಣೆಗಾರಿಕೆಯನ್ನು ಹೊತ್ತಂತಹ ವ್ಯಕ್ತಿ ಬರೀ ಹೆಸರಿಗಷ್ಟೇ ಕೆಲಸ ಮಾಡೋದಲ್ಲ, ಅದರಿಂದ ನಾಲ್ಕು ಜನರಿಗಾದ್ರೂ ಪ್ರಯೋಜನ ಆಗ್ಬೇಕು. ಈಗ ಉದ್ಯಾನವನ ಕಟ್ಟಿಸಿದ್ರೆ ಏನೋ ಪ್ರಯೋಜನ ಕೃಷ್ಣ?
ಎಲ್ಲಿ ಪ್ರಾಯದ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಕೂತಿ ಎದ್ದು ಹೋಗ್ತಾರೆ ಅಷ್ಟೇ.
ಅವರಿಗಾದ್ರೆ ಆಯ್ತಲ್ಲ, ಅಷ್ಟಾದ್ರೆ ಸಾಲದು ಸ್ವಾಮಿ. ಆ ಉತ್ತರ ದಿಕ್ಕಿನ ಜನ ನಿಲ್ಲದೆ ತತ್ತರಿಸ್ತಾ ಇರುವಾಗ ನಾನೊಂದು ಹೊಸ ಯೋಜನೆ ರೂಪಿಸಿ ಆ ಸಮಸ್ಯೆಯನ್ನು ಬಗೆಹರಿಸುವತ್ತ ಮುಂದಾಗಿದ್ದೆ.
ಹೇಳು.
ಆ ದಿಕ್ಕಿಗೆ ಹರಿಯುವಂತ ಕಾವೇರಿ ನದಿಗೆ ಅಣೆಕಟ್ಟೊಂದನ್ನು ಕಟ್ಟುವುದು.
ಕಟ್ಟುವುದೇ ಕೊಡ್ತೇವೆ,
ಅದಕ್ಕೆ ನಿಮ್ಮ ಅಮ್ಮನ ಹೆಸರು ಇಟ್ಟು. ಕಟ್ಟುವುದು ಈ ಸೂರ್ಯ ಅಣೆಕಟ್ಟು ಅಂತ. ಇದರಿಂದ ನಿಮ್ಮ ಅಮ್ಮನ ಹೆಸರು ಶಾಶ್ವತವಾಗಿರುವುದಕ್ಕೊಂದೇ ದಾರಿ ಆಯ್ತಾ. ಅಷ್ಟೇ ಅಲ್ಲ, ಆ ಅಣೆಕಟ್ಟಿನಿಂದ ನೀರನ್ನ ಪಡೆದಿರುವಂತಹ ಭಾಗದ ರೈತರು ವಿಶೇಷವಾಗಿ ಬೆಳೆಯನ್ನು ಬೆಳೆದಿರುವಂತಾದ್ರೆ ನಮ್ಮ ಬೊಕ್ಕಸ ತುಂಬುತ್ತದ? ಅಷ್ಟೇ ಅಲ್ಲ, ವಿಶೇಷವಾದ ಬೆಳೆಯನ್ನ ಬೆಳೆದಿರುವಂತಹ ಭಾಗದ ರೈತರೆಲ್ಲ ಸಂತೃಪ್ತಿಯ ನೆಮ್ಮದಿಯ ನಿಟ್ಟಿಸಲು ಬಿಟ್ಟರು ಅಂತ ಆದ್ರೆ
ನಿಮ್ಮಮ್ಮನ ಆಯುಷ್ಯ ದಿನೇ ದಿನೇ
ಹೆಚ್ಚು ರೂಪಬಹುದು.
ಆಲೋಚನೆ ಏನು ಒಳ್ಳೆದ್ದೇ ಮಗನೇ, ಅಣೆಕಟ್ಟೆ ನಿರ್ಮಾಣ ಬೇಗ ಆಗಬೇಕು. ನಾನು ಇವಾಗಲೇ ಉತ್ತರ ದಿಕ್ಕಿಗೆ ಹೋಗುತ್ತೇನೆ.
ಏ ಕೃಷ್ಣ, ಈ ವಯಸ್ಸಿಗೆ ನಮ್ಮ ಮತ್ತೆ ಉತ್ತರ ದಿಕ್ಕಿಗೆ ಹೋಗುದನ?
ಹೋಗುದಾದ್ರೆ ಅಡ್ಡಿಲ್ಲ, ಉತ್ತರ ದಿಕ್ಕಿಗೆ ಬೇಡ, ಥ್ಯಾಂಕ್ಯೂ ಹೋಗಿ. ನೀವು
ಏನು ಯಮ ಇದ್ದಲ್ಲಿಗೆ ಏನ ಮಗನೇ, ಈ ಉದ್ಯಾನವನಕ್ಕಿದ್ರೆ ಅಣೆಕಟ್ಟಿನ ಅವಶ್ಯಕತೆ ಏನುಂಟು?
ಹೌದು ಹೌದು, ಅಲ್ಲಲ್ಲಿ ಅಲ್ಲಲ್ಲಿ ಈ ಗಲಭೆ ಕೇಳುವುದಿಲ್ವೇ? ನೀರ್ ಬಿಡಿ ನೀರ್ ಬಿಡಿ ಅಂತ, ನೀರ್ ಇಲ್ದಿದ್ದವ್ರ ಹತ್ರ ನೀರ್ ಬಿಡಿ ಅಂದ್ರೆ ಅವ್ರೆಂತ
ಸಾಯಿ?
ಸೊಸೆ ಎಷ್ಟು ಕಲಿತವಳು ನೋಡು.
ಅವಳು ಮಾತ್ರ ಕಲಿತದಲ್ಲ, ಯಾರಿಗೂ ಕಲಿಸುವ ಹಾಗಿದ್ದಾಳು.
ನಿನ್ ಮೇಲೆ ಅದೆಷ್ಟು ಗೌರವ ನೋಡು.
ಹೌದು ಮಗನೇ, ನನ್ನ ಮೇಲೆ ಅದು ಕಣ್ಣಿಟ್ಟಿದ್ದಾಳಂತ ಗೊತ್ತುಂಟು.
ಇಬ್ರು ಕಡಿಮೆ ಇಲ್ಲ. ಅವಳು ಹೇಳಿದಂತೆ ಜಲಾಶಯ ಕಟ್ಟಿಸಿ ಈಶ್ವರ ಈ ಜಲಾಶಯ ಅಂತ ಹೆಸರಿಟ್ಟು ಬರದಿಂದ ತತ್ತರಿಸಿದ ರೈತರು ನೆಮ್ಮದಿಯ ನಿಟ್ಟುಸಿರು ಬಿಡುವ ಹಾಗೆ ಮಾಡಿದ್ರೆ
ನಿಮ್ಮಮ್ಮನ ಆಯುಷ್ಯ ದಿನೇ ದಿನೇ
ಹೆಚ್ಚು ರೂಪಬಹುದು.
ಅದಕ್ಕೆ ನಾನಿಲ್ವೇನು ಮಗನೇ ಆ ಕೆಲಸ ಮಾಡಿಸುವುದಕ್ಕೆ?
ಕೆಲಸ ಮಾಡಬಾರ್ದು, ಕೊಡು.
ಏ ಕೃಷ್ಣ, ಈಗ ಹೊತ್ತೆಷ್ಟಾಯ್ತಾಡು?
ಮಧ್ಯಾಹ್ನ ಅರ್ಥಗಳಿಗೆ ಆಯ್ತೇನು? ಸರಿ,
ಅತ್ತೆಗೊಂದು ಕಾಲ ಆದರೆ ಮತ್ತೆ ಸೊಸೆಯ ಕಾಲ, ಅತ್ತೆಗೊಂದು ಕಾಲ ಆದರೆ ಮತ್ತೆ ಸೊಸೆಯ ಕಾಲ, ಆದರೆ ಮತ್ತೆ ಸೊಸೆಯ ಕಾಲ. ಸತ್ಯಕ್ಕೆ ಜಯವಿಹುದು, ಆದರೆ ಮಿಥ್ಯಕ್ಕೆ ಸೋಲಹುದು. ಸತ್ಯಕ್ಕೆ ಜಯವಿಹುದು, ಆದರೆ ಮಿಥ್ಯಕ್ಕೆ ಸೋಲಗುದು, ಆದರೆ ಮಿಥ್ಯಕ್ಕೆ ಸೋಲಗುದು. ಅತ್ತೆ ಸೊಸೆಯ ರಾಕಾದಾಟರಿ ಜಯ ಕಾಲವ ಕಾಯುವುದು. ಆಟ ನಡೆಯದಮ್ಮ, ಹೆಣ್ಣಾಟ ನಡೆಯದಮ್ಮ, ಆಟ ನಡೆಯದಮ್ಮ.
ಪ್ರಶಾಂತವಾದ ನನ್ನ ಮಾನಸ ಸರೋವರಕ್ಕೆ ಬುದ್ಧಿವಂತಿಕೆ ಎನ್ನುವಂತ ಕಲ್ಲನ್ನು ಹೊಡೆದು ತರಂಗವನ್ನು ಎಬ್ಬಿಸುತ್ತಾ ಇದ್ದೀ. ನೀನು ಕೆಣಕಿರುವುದು ದ್ವೇಷವನ್ನು ಕಟ್ಟಿಕೊಂಡದ ನಿನ್ನ ಅತ್ತೆಯಲ್ಲ, ಕೆರಳಿನಿಂದ ಕೇಸರಿಯನ್ನು ಕೆಣಕಿದ್ದೀಯ, ಮನೆಗೆ ನಿದ್ರಿಸುತ್ತಾ ಇರುವ ಶೇಷನ ಹೆಣೆ ಮೆಟ್ಟಿದ್ದೀಯ. ಇನ್ನು ನಿನ್ನನ್ನು ಬಿಡುವ ಹಾಗಿಲ್ಲ, ಒಂದೋ ನೀನು ಸಾಯಬೇಕು, ಅದಲ್ಲದಿದ್ರೆ ನೀನು ವಿಧವೆಯಾಗಬೇಕು. ಇಷ್ಟನ್ನು ಮಾಡಿ ಸೇರಿಸಿದ್ದ ಯಾಕೆ ಯಾಕೆ? ನಾನು ಯಾರು?
ಈಶ್ವರಿ, ಪರಮೇಶ್ವರಿ, ಜಗದೀಶ್ವರಿ, ಲೋಕೇಶ್ವರಿ, ಸರ್ವೇಶ್ವರಿ, ಜಗದೀಶ್ವರಿ, ಪರಮೇಶ್ವರಿ, ಜಗದೀಶ್ವರಿ, ಈಶ್ವರಿ, ಪರಮೇಶ್ವರಿ, ಜಗದೀಶ್ವರಿ, ಲೋಕೇಶ್ವರಿ, ಸರ್ವೇಶ್ವರಿ. ರಾತ್ರಿ ಕಾಲದ ಕೋಟೆ ಮುತ್ತಿಯ ವರ್ತಮಾನವ ಕೇಳಿ.
ಮಧ್ಯರಾತ್ರಿ ಕಾಲ, ಅನಿರೀಕ್ಷಿತವಾಗಿ ವಿರೋಧಿಗಳ ಆಗಮನವಾಯಿತು. ಬಂದವರು ಯಾರೆಂದು ತಿಳಿದಾಗ ನಿರೀಕ್ಷಿತವೇ ಅದು. ಪರಮೇಶ್ವರಿ ಎಂದು ಬಯಸಿ ಅವಳು ಸಿಗದೇ ಇದ್ದ ಕಾರಣದಿಂದ ನೊಂದಂತ ಸಿಂಹಾತ್ರೆಯ ಸಿಂಹ ಆಗುವುದೇ ಸಿಂಹ? ಈ ಹೊತ್ತು ನನ್ನ ಮುಗಿಸುವ ಉದ್ದೇಶದಿಂದ ಬಂದಿದ್ದರು. ಅವರ ಕಥೆ ಮುಗಿಸಿದ್ದಾಯ್ತು, ಈ ಸಂತೋಷವನ್ನ
ಪರಮೇಶ್ವರಿಗೆ. ಸುಮನೆ ಪರಮೇಶ್ವರಿಯು ನುಡಿದಳು, ನಲವಿನಲಿ ಭಾವೆಯನ್ನ ಪ್ರೀತಿಯಲ್ಲಿ ಪಾಲು ಕೇಳಲು ಭಾವೆಯನ್ನ ಪ್ರೀತಿಯಲ್ಲಿ ಪಾಲು ಕೇಳಲು ಪ್ರೀತಿಯೊಳ ಪಾಲು ಕೇಳಲು ದೇವರಂತೆ ಬರುವನೊಬ್ಬ ಬಾಳ ಸವಿಯಲು ಬರುವನೊಬ್ಬ ಬಾಳ ಸವಿಯಲು ನಮ್ಮೊಳ ಪಾಲು ಕೇಳಲು ಬಾಳ ಸವಿಯಲು ದೇವರಂತೆ ಬಿಟ್ಟ ಬಳ್ಳಿ ಚಿಗುರಿ ಬಳ್ಳಿ ಚಿಗುರಿ ಬಳ್ಳಿ ಚಿಗುರಿ ಹೂವು ಬಿಟ್ಟಿತು ಬಳ್ಳಿ ಚಿಗುರಿ ಬಳ್ಳಿ ಚಿಗುರಿ ಬಳ್ಳಿ ಚಿಗುರಿ ಹೂವು ಬಿಟ್ಟಿತು ಚಿಗುರಿ ಹೂವು ಬಿಟ್ಟಿತು ನಾವು ಕೊಂಡ ದೀಕ್ಷೆ ಎಂದು ಪೂರ್ಣಗೊಂಡಿತು ಪೂರ್ಣಗೊಂಡಿತು ಹೂವು ಬಿಟ್ಟಿತು ಪೂರ್ಣಗೊಂಡಿತು
ಅದು ಸಂಪ್ರದಾಯ ಅಲ್ವೇ. ಆದ್ರೆ ನಾನು ಈಗ ಹೇಳುವ ವಿಷಯ ಕೇಳಿದ್ರೆ ನಿಮಗೆ ಬೇಸರ ಆಗ್ತದೋ ಅಂತ.
ಏನಿದು
ಇಲ್ಲಿಯವರೆಗೆ ನನ್ನ ಸಂಪೂರ್ಣವಾದ ಪ್ರೀತಿನ ನಿಮ್ಮ ಮೇಲೆ ಧಾರೆ ಇರ್ದವಳು ನಾನು.
ಅನುಮಾನವೇ ಇಲ್ಲ.
ಇನ್ನಾಗಲ್ವೇ ಆ ಪ್ರೀತಿಲಿ ಪಾಲು ಕೇಳುವುದಕ್ಕೆ ಕಳ್ಳ ಒಬ್ಬ ಬರ್ತಾ ಇದ್ದಾನೆ.
ಯಾರೇ ಆ ಭಾಗ್ಯವಂತ?
ನೀವೇನಿಟ್ಟ ಬಳ್ಳಿ ಚಿಗುರಿದೆ ಅಲ್ಲ, ಹೂ ಅರಳಿಸಿ ನಿಂತಿದೆ. ನಾವಿಬ್ಬರು ಕೈಗೊಂಡಂತಹ ದೀಕ್ಷೆ ಪೂರ್ಣಗೊಂಡಿದೆ. ಇನ್ನು ಕೆಲವೇ ತಿಂಗಳಲ್ಲಿ ನೀವು ಅಪ್ಪ ಆಗ್ತೀರಿ.
ಪ್ರೇಮ
ಬಾಲನ ಪ್ರೇಮೋದಯದಲ್ಲಿ ಪ್ರೇಮಾಗಸದಲ್ಲಿ ಬಾಲನ ಪ್ರೇಮೋದಯದಲ್ಲಿ ಬಾಲನ ಪ್ರೇಮೋದಯದಲ್ಲಿ ಪ್ರೇಮಿಗಳಿರುವರ ಪ್ರೇಮ ಸಫಲ್ಯವೋ ಪ್ರೇಮಿಗಳಿರುವರ ಪ್ರೇಮ ಸಫಲ್ಯವೋ ಈ ಮನಗಿದು ನವಚೇತನ ವಿಷಯವೋ ಈ ಮನಗಿದು ನವಚೇತನ ವಿಷಯವೋ ಪ್ರೇಮಿಗಳಿರುವರ ಪ್ರೇಮ ಸಫಲ್ಯವೋ ಈ ಮನಗಿದು ನವಚೇತನ ವಿಷಯವೋ ಪ್ರೇಮ ರಸದಲ್ಲಿ
ಸತ್ಯವನ್ನಂತೂ ನಾನು ಮನಗಂಡೆ. ಹೆಣ್ಣೊಂದು ಮಗುವಾಗಿರುವಾಗಲೇ ಗೊಂಬೆಯನ್ನು ಆಡಿಸಿ ತಾಯಿ ತಾಯದ ಸಂತೋಷ ಅನುಭವಿಸ್ತಾಳೆ.
ಹೌದಂತೆ.
ಅದೇ ಹೆಣ್ಣಿಗೆ ತಾನು ತಾಯಿ ಆಗ್ತೇನೆ ಅಂತ ಗೊತ್ತಾದಾಗ ಆಗುವ ಸಂತೋಷ ಎಷ್ಟು ನಿನ್ನನ್ನು ನೋಡಿದ್ರೆ ಗೊತ್ತಾಗ್ತದೆ. ತಂದೆಯಾಗುವ ನನ್ನ ಅನುಭವ ಅಂತೂ
ಅದು ಅವರ್ಣನೀಯ.
ನಮ್ಮ ಪ್ರೇಮಾಗಸದಲ್ಲಿ ಬಾಲರವಿ ಉದಿಸುತ್ತಾನೆ ಅಂತಾಯ್ತು.
ಹೌದು.
ಈ ವಿಷಯ ಕೇಳಿ ಸಂತೋಷ ಪಡುವ ಒಂದು ಜೀವ ನಮ್ಮ ಮನೆಯಲ್ಲಿದೆ. ನಿನ್ನ ಅತ್ತೆ ಹೋಗಿ ಹೇಳೋಣ. ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ನಡೆಸುವುದು ಕೇಳಿದ್ದೆ.
ಏನು ವಿಶೇಷವು?
ನಮ್ಮಮ್ಮನ ಬಹುದಿನಗಳ ಬಗ್ಗೆ ಕೇಳಿದ್ರೆ. ನಿನ್ನ ಸೊಸೆ ಬೋಸ್ರಿ
ಭಾವ ವಿಹ್ವಲಳಾಗಿ ಭಾವಕಿ ಭಾವನೆಯ ಹೊರದೋರದ ಕ್ಷಣ ಮನದೊಳ್ ಕಠೋರದರ ಭಾವವನ್ನು ತಳೆದು ಭಾವ ತುಂಬಿದಳಂತೆ ನಟಿಸುತ್ತ ನಟಿಸುತ್ತ ನುಡಿದಳಿದರದಿ
ಸತ್ಯವೇನಮ್ಮ?
ಮಲ್ಲಿ ಮತ್ತಾರಿಗೂ ಸುಳ್ಳು ಹೇಳೋ ಅಭ್ಯಾಸ ಇಲ್ಲಮ್ಮ.
ಅದು ಹಾಗಲ್ಲ, ನೀನು ಬಹಳ ಜಾಗ್ರತೆಯಲ್ಲಿರ್ಬೇಕು.
ಇನ್ನೂ ಜಾಗೃತಿಯ
ಗರ್ಭಿಣಿ ಹೆಣ್ಣು ನೀನು ಪೌಷ್ಟಿಕಾಂಶದ ಪದಾರ್ಥಗಳನ್ನ ಸೇವಿಸಬೇಕು. ಹಾಲು ಹಣ್ಣು ಸೇವಿಸಬೇಕು. ಸೊಪ್ಪು ತರಕಾರಿಯನ್ನು ತೆಗೆದುಕೋ.
ಬರೀ ಸೊಪ್ಪೆ ತಿನ್ಸ್ಬೇಡಿ.
ಮತ್ತೆ ಉಷ್ಟ ಪದಾರ್ಥ ತಿನ್ನಬೇಡ. ಆ ಬಳಿಕ ಪುರಾಣ ಪ್ರವಚನ ಕೇಳಬೇಕು. ರಾಮಾಯಣ ಮಹಾಭಾರತ ಮುಂತಾದ ಕಥನ ಕವಿಗಳನ್ನು ಓದಬೇಕು ಮಗಳೇ.
ಶೂರ್ಪನಕ್ಕಿ ಕಥೆ ಕೇಳಬಾರದು.
ಒಗ್ಗರಣೆ ಬೇಡ ಮಗನೇ, ಕರೆದುಕೊಂಡು ಹೋಗೋ. ಜಾಗ್ರತೆ ಜಾಗ್ರತೆ. ಬಹಳ ಸಂತೋಷ.
ಹೌದೌದು. ಏನು ಸಂತೋಷ ಎಲ್ಲಿಂದ ಬರ್ತದೆ ಅಂತ ಹೇಳಿ ಗುರು?
ಅದು ಆಳದಿಂದ ಬರುವಂತದ್ದು.
ಒಂದೊಂದ್ಸಲ ಮೇಲೆ ನಡೆದು ಬಿದ್ದು ಹೋಗುದಿರ್ತದೆ.
ಅದು ಈಗ ಊರಿನವರಿಗೆಲ್ಲ.
ಇವರಿಗೆಲ್ಲ ಸಿಹಿ ತಿಂಡಿ.
ನಿನಗೂ?
ನನಗೂ ಸಿಹಿ ತಿಂಡಿ.
ನನಗೆ ಸಿಹಿ ಉಂಡೆ ಉಂಡೆ
ಉಂಡೆ ಸಣ್ಣದಾಗುವುದಿಲ್ಲ ಅಮ್ಮ. ದೊಡ್ಡದೊಂದು ಹಲಸಿನಕಾಯಿ ತಂದು ಕೊಡ್ತೇನೆ, ಹೊರಗಿಂದ ಬೆಲ್ಲ ಹಚ್ಚಿ ಕೊಡ್ತೇನೆ.
ತೋಯ ಜಾಚಿಯೋ ಪುತ್ರ ನೋರ್ಮನ ತಾಯಿ ತೋಯ ಜಾಚಿಯೋ ಪುತ್ರ ನೋರ್ಮನ ತಾಯಿ ಆದರೆ ಅದೇ ಅರಮನೆ ಪಾಯ ಕುಸಿಯುವುದು ಪಾಯ ಕುಸಿಯುವುದು ಏನ ಮಾಡಲಿ ತಾಯಿ ನಾನು
ಬದುಕಿನಲ್ಲಿ ಬಹಳ ಎತ್ತರದ ಆಸೆಯನ್ನು ಹೊತ್ತಿದ್ದೆ ಈ ಸಪ್ತಗಿರಿಯ ಸರ್ವಾಧಿಕಾರಿ ನಾನಾಗಬೇಕೆಂಬ ಆಸೆ ಅರಮನೆ ಕುಸಿಲಿ ಬಿತ್ತಮ್ಮ ಕುಸಿಲಿ ಬಿತ್ತು ಗರ್ಭವತಿ ಅಂತ ಅತ್ತಿಗೆ ನಾಳೆ ದಿನ ಮಗನೊಬ್ಬರನ್ನು ಪಡೆದಳು ಅಂತ ಆದ್ರೆ ಮುಂದೆ ನಮ್ಮ ಗತಿಯೇ ನಮ್ಮ ಎಲ್ಲಿಗೆ ಹೋಗುದಮ್ಮ ನಾವು
ಏನು ಮಾಡುವುದು ನನಗೆ ಅರ್ಥ ಆಗೋದಿಲ್ಲ ಮಗನೇ
ಗಂಟು ಮೂಟೆ ಕಟ್ಟು ಗಂಟು ಮೂಟೆಯಲ್ಲೋ ಕಟ್ಟಲು ಎಂಟ ತಿಂಗಳಿಲ್ಲೋ ಕಟ್ಟಲು ಎಂಟ ತಿಂಗಳಿಲ್ಲೋ ಎಂಟದೆ ಬಂಟನ ಎದುರಿಸಲಾಗದು ಕಂಟಕ ಪ್ರಾಯಳು ಈ ಹೆಮ್ಮಾರಿ ಗಂಟು ಮೂಟೆ ಎಲ್ಲ
ಸರಿ ಇಲ್ಲಪ್ಪ
ಸರಿ ಇಲ್ಲ
ಮಳ ನೆನೆಯುವಷ್ಟರಲ್ಲಿ ಮಾರು ಹೊರದು ಹೋಗ್ತಾ ಉಂಟು ಅಕ್ಕಿ ತಿನ್ನುವನು ಕುತ್ತಿಗೆ ಒತ್ತಿದ್ರೆ ಭತ್ತ ತಿನ್ನುವನು ಎದುರಾಗ್ತಾನೆ
ಏನಾಯ್ತು
ಇನ್ನೇನಾಗ್ಲಿ ಕುಂಟೆ ನಿನ್ನ ಸೊಸೆಯಾದಂತ ಪರಮೇಶ್ವರಿಯ ಹೃದಯದಲ್ಲಿ
ಪರಮೇಶ್ವರಿಯ ಉದರದಲ್ಲಿ
ಭರ್ಗಾಂಕುರವಾಗಿದೆ
ಅಯ್ಯೋ ಗರ್ಭಾಂಕುರ ಈ ಹೊತ್ತಿಗಾದ್ರೆ ಸರಿ ಹೇಳಿ ಸಾಯ
ಅರ್ಥಾತ್ ಬರ್ಗಿಣಿ
ಎಂತದ
ಬರ್ಗಿಣಿ ಬರ್ಗಿಣಿ
ಗರ್ಭಿಣಿ
ಒಂದ್ ತಿಂಗಳಾಯ್ತು ಇನ್ ಎಂಟು ತಿಂಗಳಾಯ್ತು ಅಂತ ಆದ್ರೆ ಎಂಟದೇ ಬಂಟನೊಬ್ಬ ಹುಟ್ಟಿ ಬರುತ್ತಾನೆ ಆ ಮಕ್ಳು ಮರಿಗಳ ಹತ್ರ ಪಟ್ಟು ತಿನ್ನೋದಕ್ಕಿಂತ ಈಗಲೇ ಜಾಗ ಖಾಲಿ ಮಾಡೋದು ಒಳ್ಳೆಯದು ದೊಡ್ಡ ಮೂಟೆ ಕಾಟ್ಯ
ಯಾಕೆಂತ ಚಿಂತೆಯನ್ನು ಮಾಡ್ತೀರಿ ಪರಮೇಶ್ವರಿ ಉಳಿದರೆ ತಾನೆ ಮಗುವನ್ನು ಹಡಿಯುವುದು ಆ ಪರಮೇಶ್ವರಿಯನ್ನು ಕೊಂದು ಮುಗಿಸೋಣ ಈಗಿಂದೀಗಲೇ ಆಲದ ಬೀಜವನ್ನು ತ ಆಲದ ಬೀಜವನ್ನು ಅರೆದು ಹಾಲಿನಲ್ಲಿ ಬೆರೆಸಿ ಕುಡಿಸಿದು ಅಂತಾದ್ರೆ ನಿಧಾನವಾದ ವಿಷ ಅದು ಕೂಡಲೇ ಚಿಕಿತ್ಸೆಯನ್ನು ಮಾಡದೆ ಹೋದರೆ ವ್ಯಕ್ತಿ ಸಾಯುವುದು ಖಚಿತ ವಿಷದ ಹಾಲು ಕುಡಿದ ಪರಮೇಶ್ವರಿ ರಾತ್ರಿ ಬೆಳಗಾಗದ್ರ ಒಳಗಾಗಿ ಇಹಲೋಕದ ಯಾತ್ರೆ ಪೂರೈಸಿ ಬಿಡುತ್ತಾಳೆ ಅವಳೇ ಸತ್ತು ಹೋದ್ರೆ ಮತ್ತಾರಿದ್ದಾರೆ ವಿರೋಧಿಸುವುದಕ್ಕೆ
ಇಷ್ಟೊತ್ತಿ ಆಲದ ಮರ ಹತ್ತಬೇಕು
ಈಶ್ವರಿಯು ಪರಮೇಶ್ವರಿಯ ನುಡಿಸುವೆನೆ
ನಿನ್ನ ಮಂದಿರವನ್ನು ನಾನು ಪ್ರವೇಶ ಮಾಡಿದಾಗ ಆಶ್ಚರ್ಯವಾಯಿತೆ ತಾಯಿ ನಿನ್ನ ಮೊದಲಿನ ಅತ್ತೆಯಲ್ಲ ನನಗೆ ಬದಲಾಗಿ ಬಿಟ್ಟಿದೆ ಅಮ್ಮ ಬಹಳ ಯೋಚನೆ ಮಾಡಿದೆ ಈ ನನ್ನ ಮುದಿ ವಯಸ್ಸಿನಲ್ಲಿ ಈ ಮುದುಕಿಯನ್ನು ನೀನು ನೋಡಿಕೊಳ್ಳುವುದಲ್ಲದೆ ನಿನ್ನ ಆಸರೆ ಆಶ್ರಯ ಇಲ್ಲದೆ ಮತ್ತಾರಿದ್ದಾರಮ್ಮ ನನಗೆ ನಾನು ಈ ರೀತಿಯಲ್ಲಿ ಬರುವುದಕ್ಕೆ ನೀನು ಗರ್ಭಿಣಿಯಾದದ್ದೇ ಕಾರಣ ಅಂದ್ರೆ ನಮ್ಮ ವಂಶದ ಕುಡಿ ನಿನ್ನ ಹೊಟ್ಟೆಯಲ್ಲಿರುವಾಗ ನನ್ನ ಬುದ್ಧಿಯನ್ನು ಪರಿವರ್ತಿಸಿ ಬಿಟ್ಟ ಅತ್ತೆ ಸೊಸೆಯಾದ ನಾವು ಇನ್ನಾದ್ರೂ ತಾಯಿ ಮಗಳ ಆಗಿರೋಣ ಆ ಸೌಹಾರ್ದದ ಸಂಕೇತವಾಗಿ ಹಾಲು ತಂದಿದ್ದೇನಮ್ಮ
ನೀವು ಬದಲಾಗಿದ್ದೀರಿ ಅನ್ನೋ ವಿಷಯವನ್ನು ಕೇಳಿದಾಗ ನನಗೆ ಹಾಲು ಕುಡಿದಷ್ಟು ಸಂತೋಷವಾಯ್ತು
ಆದ್ರೆ ನನ್ನ ತೃಪ್ತಿಗಾಗಿ ನಾನು ಕೊಡುವ ಹಾಲು
ಪ್ರೀತಿಯಿಂದ ಕೊಡ್ತೀನಿ ಅಂತ ಅದು ಖಂಡಿತವಾಗಿ ಕುಡಿಯುತ್ತೇನೆ
ಮರೆಯಲಿ ನಿಂದ ರಾಧೆಯು ತರುಣಿ ಪರಮೇಶ್ವರಿಯು ವರಿಯುವ ತರದಿ ಸಂಜ್ಞೆಯ ಮಾಡಲು
ನಾನೀಗಷ್ಟೇ ಊಟ ಮುಗಿಸಿ ಬಂದಲ್ಲ ಹಾಗಾಗಿ ಯಾಕೋ ಏನು ಆ ಹಾಲಿನ ವಾಸನೆ ಒಂದ್ ರೀತಿ ವಾಕರಿಕೆ ತರ್ತಾ ಉಂಟು
ಅದು ಹಾಲಿನ ದೋಷ ಅಲ್ಲ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಹಾಗೆ ಅನಿಸುತ್ತೆ ಮತ್ತೆ ನನ್ನ ಮೇಲೆ ಏನು ಸಂದೇಹ ಇಲ್ಲ ತಾನೆ
ಅಯ್ಯೋ ನಿಮ್ ಮೇಲೆ ಸಂದೇಹವೇ
ಇಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಕೊಡಿದ್ಯಾ
ಆಮೇಲೆ ಕೊಡ್ತೀನಿ ನಮ್ಮ ಅತ್ತೆ ಕೊಟ್ಟಿದ್ದು ಅಂತ ಅಲ್ವಾ ಅವ್ರು ಬದಲಾಗಿದ್ದಾರೆ ವಯಸ್ಸಾಯ್ತು
ನೀವು ತಿಳ್ಕೊಳ್ಳೋದು ತಪ್ಪು ತಿಳುವಳಿಕೆ ಅಮ್ಮ
ಅಂದ್ರೆ
ಬದಲಾಗ್ಲಿಲ್ಲ ರಾಜ್ಯ ರಾಶಿಯಾಗಿ ನಿಮ್ಮನ್ನ ಕೊಲ್ಲಕ್ಕೂ ಹೆಸರು ದೂರ್ತಾರವ್ರಮ್ಮ
ಅಲ್ಲಿ ನಿನ್ನ ಗಟ್ಟಿ ಭರವಸೆ ಇದೆ ಅದ್ರಲ್ಲಿ ವಿಷಯ ಉಂಟು ಅಂತ
ನಾನು ನೋಡಿದ್ದೀನಿ
ಎಲ್ಲಿ ಯಾವಾಗ
ನಿನ್ನೆ ರಾತ್ರಿ ನಮ್ಮ ಮಾವನೇ ಆಲದ ಬೀಜವನ್ನು ತಂದು ಪುಡಿ ಮಾಡಿ ಇದಕ್ಕೆ ಬೆರೆಸಿದನ್ನು ನಾನು ಕಟ್ಟಿದ್ದೇನಮ್ಮ
ಓಹೋ ಎಲ್ಲಿಂತ ಈ ಸತ್ಯ ಹೇಳ್ತೀಯ ಹಾಗಿದ್ರೆ ಸುಮ್ಮನೆ ಇರೋದಲ್ಲ
ನಿಮ್ಮಯ್ಯ ಪೂಜ್ಯ ಮಾತೆಯೋ ಗರ್ಭಿಣಿಗೆ ಸಾಯುಜ್ಯ ಕರುಣಿಸಲೆಲ್ಲೋ ವಿಷವನು ಬೆರಸಿ ಕೊಟ್ಟಿಗಳು
ಕೂತ್ಕೊಳ್ಳೋದಲ್ಲ ಸ್ವಲ್ಪ ಈ ಕಡೆ ನೋಡಿ ನೀವು
ಪರಮೇಶ್ವರಿ
ಏನು
ನೀನೀಗ ಚೊಚ್ಚಲ ಬಸುರೇನು ನಿನ್ ಗೊತ್ತೇ
ಗೊತ್ತುಂಟು ನನಗೆ
ಬಸುರಿಯಾದ ಹೆಣ್ಣು ಸಿಡುಕು ದುಡುಕು ವ್ಯಕ್ತಪಡಿಸಬಾರದು ಸದಾ ಕಾಲ ನಗುನಗುತ್ತಾ ಮನೆಯಲ್ಲಿರಬೇಕು ದೇವರ ಸಂತಾನವನ್ನು ಕರುಣಿಸಿದಾಗ ಉಳಿಸಿಕೊಳ್ಳಬೇಕು ನೋಡದೆ ಅತ್ತೆ ನಿನ್ನ ಸುಖ ಪ್ರಸವಕ್ಕಾಗಿ ಎಷ್ಟು ದೇವರಿಗೆ ಹರಕೆ ಹೊತ್ತಿದ್ದಾಳೆ
ಹರಕೆ ಹೊರದೇ ಕೆಲಸ ಅವ್ರಿಗೆ ಇದನ್ನು ಕುರಿ ಉಂಟಲ್ಲ ಹರಕೆ ಬನ್ನಿ ಒಪ್ಪಿಸಬೇಕು ಅಂತ ಸ್ವಾಮಿ ನಿಮ್ಮಅಮ್ಮ ಸ್ವಭಾವ ಏನು ಅಂತ ನಿಮಗೆ ಮನವರಿಕೆ ಮಾಡಿ ಕೊಡೋದಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟು ನಿಮಗೆ ಅರ್ಥವೇ ಆಗಲಿಲ್ಲ ಅದು
ಈಗ ಏನಾಯ್ತು
ನಾನು ಬಸರಿ ಹೌದಾ
ಹೌದು
ನನ್ನ ಹೊಟ್ಟೆಲಿ ನಿಮ್ಮ ಔಷಧ ಕುಡಿ ಬೆಳೀತಾ ಉಂಟು ಸ್ವಾಮಿ
ಹೌದು
ಅದರ ಪಾಲನೆಗಾಗಿ ಪೋಷಣೆಗಾಗಿ ಪೋಷಕಾಂಶವಾಗಿ ನಿಮ್ಮಅಮ್ಮ ಹಾಲು ಕೊಡಬೇಕಾಗಿತ್ತು ಅದ್ರ ಬದಲಾಗಿ ವಿಷ
ಕುಡಿದ ಮಗನೊಳಗೆ
ಎಷ್ಟೊತ್ತಿಗೆ
ನೋಡಿದ್ರು ನಿಮ್ಮಮ್ಮ ನಿಮ್ಮಮ್ಮ ನಿಮ್ಮಮ್ಮ
ಅಮ್ಮನ ಜಪ ನಿಮಗೆ ಉಪದೇಶ ಕೊಟ್ಟವ್ರು ಯಾರು?
ಯಾವುದೇ ತಾಯಿಯಾದ್ರೂ ತನ್ನ ಕರುಳ ಕುಡಿಯ ಮಿಡಿ ಕಮರಿ ಹೋಗ್ಲಿ ಅಂತ ಬಯಸ್ತಾಳ?
ಎಲ್ಲ ತಾಯಿ ಆಗಲ್ಲ, ನಿಮ್ ತಾಯಿ ಮಾ ತಾಯಿ. ಇವಳು
ಕಾಮಧೇನುವಿನ ಕೆಚ್ಚಲಿನಲ್ಲಿಂದ ಅವರು ವಿಷ ಸ್ರವಿಸುತ್ತದೆ.
ನಿಮ್ಮಮ್ಮ ಕಾಮಧೇನುವ ಅಲ್ಲ, ಗೊಡ್ಡಿ ಅಮ್ಮೆದು, ನಿಮಗೆ ಗೊತ್ತಾಗಿಲ್ಲ ಅಷ್ಟೇ.
ಅಘನಾಶಿನಿ ಆದ ಗಂಗಾ ಮಾತೆ ಅಪವಿತ್ರಗೊಳ್ತಾಳೆ.
ಅಯ್ಯೋ, ನಿಮ್ಮಮ್ಮ ಗಂಗಾ ಮಾತೆ ಅಲ್ಲ, ಪಾಪದ ಕೂಪ ಹೋಯ್ತಲ್ಲ ನಿನ್ನದು, ನಿಮಗೆ ಗೊತ್ತಾಗಿಲ್ಲ.
ಹೇಳುದು ಅಮ್ಮ ವಿಷ ಹಾಕಿದ್ದಾಳೆ ಅಂತ
ಪ್ರತ್ಯಕ್ಷ ಪ್ರಮಾಣ ಬೇಕಂತ.
ವಿಷವ ನೀಡಿಕ್ಕಿರುವೆಯೋ, ವಿಷವ ನೀಡಿಕ್ಕಿರುವೆಯೋ, ಹೇಳಮ್ಮ ವಿಷವಿಲ್ಲವೆಂಬ ನುಡಿಯೋ, ಹೇಳಮ್ಮ ವಿಷವಿಲ್ಲವೆಂಬ ನುಡಿಯೋ. ಬಿಸಲ ನೇತ್ರೆಯ ಸಂಶಯ ಅಲ್ಲಗಳ ವಿಷದೀಕರಿಸುತ್ತಲೇ ವಿಷಯೋ.
ಲೋಕದಲ್ಲಿ ಕೆಟ್ಟ ಮಕ್ಕಳು ಇರಬಹುದು, ಕೆಟ್ಟ ಸಾಯಿ ಇರಲಾರು ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನೀನು. ಸದಾ ಕಾಲ ಈ ಅಪೂರ್ವನ ಏಳಿಗೆಯನ್ನ ಉತ್ಕರ್ಷವನ್ನ ಬಯಸಿದವಳು ನೀನು. ಅದು ಏನು ಮಾಡೋಣಮ್ಮ, ನಿಂತಿದ್ದಾಳಲ್ಲ ಈ ಮನೆಯನ್ನ ಮಸಣ ಮಾಡುವುದಕ್ಕೆ ಬಂದವಳು ಅಮ್ಮ. ಅವಳು ಹೇಳ್ತಾ ಇದ್ದಾಳೆ, ಹುಟ್ಟಲ್ಲಿರುವ ಮಗುವಿನ ಏಳಿಗೆಗಾಗಿ ನೀನು ಹಾಲಿಗೆ ಕೇಸರಿಯನ್ನ ಬೆರೆಸಿಕೊಟ್ಟರೆ ವಿಷ ಹಾಕಿದ್ದು ಯಾರು ಹೇಳ್ತಾ ಇದ್ದಾಳೆ? ಹೌದೇ ಅಮ್ಮ, ನೀನಂತವಳೆ ಒಂದು ಮಾತು ಹೇಳ್ಬಿಡು, ಪರಮೇಶ್ವರಿ ನಾನು ವಿಷ ಹಾಕಲಿಲ್ಲ ಅಂತ ಹೇಳ್ಬಿಡು. ನೀನ್ ಯಾಕೆ ಮೌನ ತಳೆದೆ? ಮಾತಾಡಮ್ಮ ಮಾತಾಡು.
ಹೇಗ್ ಮಾತಾಡ್ತಾರೆ ಹೇಳು. ನಿನ್ನ ವಂಶವನ್ನೇ ನಿರ್ವಂಶ ಮಾಡಬೇಕು ಅಂತ ಆಲೋಚನೆ ಮಾಡಿ ಈ ಹಾಲಿಗೆ ವಿಷ ಸೇರಿಸಿಕೊಟ್ಟಿದ್ದಾರೆ. ಹಾಲಿನಲ್ಲಿ ವಿಷ ಉಂಟು ಅಂತ ಯಾವ ಬಾಯಲ್ಲಿ ಹೇಳ್ತಾರೆ? ಎಂತೆಂತ ಹೆಂಗಸರನ್ನೆಲ್ಲ ನೋಡಿದ್ದೇವೆ ನಾವು, ಆದ್ರೆ ಇಂಥ ಕೆಟ್ಟ ಹೆಂಗಸ ನೋಡ್ಲಿಲ್ಲ.
ಸತ್ಯ ಏನೆಂಬುದನ್ನ ಮನವರಿಕೆ ಮಾಡಿ ತೋರಿಸ್ತೇನೆ.
ನೀವೇ ಸಾಕಿ ಬೆಳೆಸಿದ ನಿಮ್ಮ ಮಗ ನೀವೇ ಕೊಟ್ಟ ವಿಷಯವನ್ನು ಕುಡಿಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆ ವಿಷಯವನ್ನು ಕುಡಿದಂತ ನಿಮ್ಮ ಕಣ್ಣು ಮುಂದೆ ಕರಟೆ ಕಮರಿ ಹೋಗ್ತಾರಮ್ಮ. ನಮ್ಮವ್ರನ್ನ ಕಳೆದುಕೊಂಡು ಬದುಕುವಂತಹ ಶಕ್ತಿ ನನಗಿಲ್ಲವೇ ಇಲ್ಲ. ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಿ. ನಿಮ್ಮ ಹಾಗೆ ನಾನೊಬ್ಬಳು ಹೆಣ್ಣಲ್ಲವೇ ಹೇಳಿ ನಿಮ್ಮ ಕಾಲು ಹಿಡಿತೇನೆ ಅತ್ತೆ. ನಿಮ್ಮ ಮನೆಯ ತೊತ್ತಾಗಿರ್ತೇನೆ, ನಿಮ್ಮ ಮನೆಯ ನಾಯಿ ಹಾಗೆ ಕಾರ್ಯನಿರ್ವಹಿಸ್ತೇನೆ. ಇಲ್ಲಿವರೆಗೆ ಮಾಡಿದ್ದೆಲ್ಲ ತಪ್ಪು ಅಂತ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೇನೆ. ಒಂದೇ ಒಂದ್ಸಾರಿ ಮಗನಲ್ಲಿ ವಿಷ ಉಂಟು ಅಂತ ಹೇಳಿಯತ್ತೆ. ನಿಮ್ಮ ಮಾತು ಅಂತ ಹೇಳಿದ್ರೆ ನಿಮ್ಮ ಮಗನಿಗೆ ವೇದ ವಾಕ್ಯ. ನೀವೊಂದು ಮಾತು ಹೇಳಿದ್ರೆ ಖಂಡಿತ ಅವರು ಕುಡಿಯುವುದಿಲ್ಲ. ನಿಮ್ಮ ಒಂದು ಮಾತು ನಮ್ಮ ಮೂವರ ಬದುಕಿಗೆ ಕಾರಣವಾಗುತ್ತೆ. ಒಂದೇ ಒಂದ್ಸಾರಿ ಹೇಳಿ
ಹೇಳಿ ಅತ್ತೆ ಹೇಳಿ.
ಇಷ್ಟೊತ್ತಿನವರೆಗೆ ಮಾತಾಡಿದ ನಿಮ್ಮ ನಾಲ್ಗೆಯನ್ನು ಒಳ ಸೇರಿ ಹೋಯ್ತೆ ಅಥವಾ ಮಗ ಸಾಯುವ ಸನ್ನಿವೇಶ ನೋಡಬೇಕು ಅಂತ ಇದ್ದೀರಿ? ಇನ್ನಾದ್ರೂ ಹೇಳಿ, ವಿಷ ಉಂಟು ಅಂತ ಹೇಳಿ.
ಕೃಷ್ಣ, ನಿಮ್ಮ ಮನದಲ್ಲಿ ಹೆಮ್ಮರವಾಗಿ ಬೆಳೆದ ಸಂಶಯ ವೃಕ್ಷವನ್ನ
ರೋಡಿ ಬಂದಿದ್ದೊಳಗಿ ಕುಡಿದನು.
ಅಮ್ಮ, ನನ್ನ ವಿಶ್ವಾಸ ಸುಳ್ಳಾಗ್ಲಿಲ್ಲಮ್ಮ. ನನ್ನಮ್ಮ ಯಾವ ಕಾಲಕ್ಕೂ ನನಗೆ ವಿಷ ಇಕ್ಕಲಾರಳು. ಪರಮೇಶ್ವರಿ ನೋಡು, ಪೂರ್ತಿ ಹಾಲನ್ನ ಕುಡಿದಿದ್ದೇನೆ. ನನ್ನಮ್ಮ ದೇವತೆಯೇ ಹೊರತು ದೆವ್ವವಲ್ಲ. ಕೃಷ್ಣ, ಕಣ್ಣಿ ಸುರಿಸಬೇಡ.
ನಿನಗೇನು ಆಗ್ಲಿಲ್ಲ.
ನನಗೇನು ಆಗಿಲ್ಲ, ಆಗಲಾರದು. ಯಾಕೆಂದ್ರೆ ನನ್ನ ತಾಯಿ ಕರುಣಾಮಯಿಯೇ ಹೊರತು ಕಟುಕಿ ಅಲ್ಲವೋ?
ನೋಡನೆ ರಮಣಿಯನ್ನವ ನಾಡುತ್ತಿರಲ ವಿಷ ಪ್ರಭಾವ ಅರಿತನ ರಕ್ಷಣಾದಿ.
ಪರಮೇಶ್ವರಿ, ಹೊಟ್ಟೆಯಲ್ಲಿ ಸಹಿಸಲಾರದ ಅವರು
ಈಗ ವೈದ್ಯರು ಬರ್ತಾರೆ.
ದೃಷ್ಟಿ ಮಂದವಾಗ್ತಾ ಇದೆ. ಒಮ್ಮೆ ಅಮ್ಮ
ಅಮ್ಮ ಸತ್ತೋಗ್ಲಿ ಅಮ್ಮ.
ನಿನ್ನ ಮಡಿಲೊಳಗ ನಿನ್ನ ಮಡಿಲೊಳಗಾಡಿ ಬೆಳೆದೆನು, ನಿನ್ನ ತುತ್ತಿನ ಸವಿಯ ಉಂಡೆನು, ನಿನ್ನ ಕರುಣಾಮೃತವ ಸವಿದಿಗ. ಅಮ್ಮ ಅಮ್ಮ ಅಮ್ಮ, ನಾನೇ ಧನ್ಯನು.
ನನ್ನ ವಿಶ್ವಾಸ ಸುಳ್ಳಾಗಿ ಹೋಯ್ತೆ. ನನಗೆ ನೀನೇ ವಿಷ ಕೊಟ್ಟು ಬಿಟ್ಟೆಯ ಅಮ್ಮ. ನನ್ನ ಸಾವು ನಿನಗಿಷ್ಟವೇ ಆಗಿದ್ರೆ ನಿನ್ನ ಮಡಿದೊಳಗಾಡಿ ಬೆಳೆಯುವ ಆ ಕಾಲಕ್ಕೆ ನನ್ನ ಕತ್ತನ್ನು ಹೆಚ್ಚಕ್ಕೆ ಮುಗಿಸಬಹುದಿತ್ತು. ಅಮ್ಮ, ಇದು ನನಗೆ ಈ ನೆಲದ ಋಣ ತೀರಿತು. ಕೊನೆಯ ಗಳಿಗೆಯಲ್ಲಿ ನಿನ್ನಲ್ಲಿ ಒಂದು ಮಾತನ್ನು ಕೇಳಿಕೊಳ್ತೇನೆ. ನೋಡು, ಗರ್ಭಿಣಿಯಾದ ಪರಮೇಶ್ವರಿ ಗರಬಡಿದವಳಂತೆ ಬಿದ್ದಿದ್ದಾಳೆ. ತನ್ನ ಗಂಡ ವಿಷ ಕುಡಿದು ವೀಳ ವೀಳನೆ ಒದ್ದಾಡುವುದನ್ನ ಯಾವ ಹೆಣ್ಣು ನೋಡಿ ಸಹಿಸುವುದಕ್ಕೆ ಸಾಧ್ಯ ಅಮ್ಮ? ಇದೋ ನಾನು ಸತ್ತ ಮೇಲೆ ಪರಮೇಶ್ವರಿ ನಿನಗೆ ಹಾಗೆಯಾದ್ರೆ
ನಾಡಿನಿಂದ ಹೊರ ಹಾಕು. ಎಲ್ಲಿಯಾದರೂ
ನಿನ್ನ ಗಂಡ ಬದುಕಬೇಕು ಅಂತ ಆದ್ರೆ ನಾವು ಹೇಳಿದಾಗ ಕೇಳ್ಬೇಕು. ಈಗ ನೀವ್ ಏನ್ ಹೇಳಲು ಕೇಳ್ತೀನಿ, ಒಂದ್ ಅರಶಿನದ ಅವಕಾಶ ಕೊಡಿ, ಈ ದಮ್ಮಯ್ಯ ಕೈ ಮುಗಿತೀನಿ, ಈಗ ವೈದ್ಯರು ಬರ್ತಾರೆ, ಚಿಕಿತ್ಸೆ ನೀಡುತ್ತಾರೆ.
ಚಿಕಿತ್ಸೆ ಬೆಂಕಿ ಬಿದ್ದು ಹೋಗ್ರಿ, ನಮಗೆ ಸಮಾಧಾನವಾಗಬೇಕು. ಈ ಸಪ್ತಗಿರಿಯ ಸಂಪೂರ್ಣ ಸಿರಿ ಸಂಪತ್ತು ಅಧಿಕಾರವನ್ನೆಲ್ಲ ನನ್ನ ಹೆಸರಿಗೆ ನಾನೇ ಬರ್ಕೊಂಡಿದ್ದೇನೆ. ಪತ್ರಕ್ಕೆ ಭದ್ರತೆ ಅವಶ್ಯ. ಪರಮೇಶ್ವರಿ, ನಿನ್ನ ಗಂಡನ ಹಾಳು ಹೊಟ್ಟೆ ಮೇಲೆ ಇದನ್ನಿಟ್ಟುಕೊಂಡು ನಿನ್ನ ಗಂಡನ ಪರವಾಗಿ ರಾಜಮುದ್ರೆ ಒತ್ತು. ಈ ಹೊತ್ತಿನಲ್ಲಿ ದುಷ್ಟರಾಗಿ ಮುಂದೆ ಬರ್ತಿರುತ್ತಾದ್ರೆ ಏನ್ ನಾಯಿಗಳೆ, ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಕಡಿದು ಹಾಕಿಯನು ಕೊಂದು ಹಾಕಿಯನು. ಜಾಗ್ರತೆ,
ಪಕ್ಷಾಂತರ ಮಾಡ್ತಾ ಗೋಸುಂಬಿ. ಇಂತ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದವಳು ನೀನು, ಈಗ ಒಮ್ಮಿಂದ ಮೇಲೆ ಹೆಜ್ಜೆ ಬದಲಾಗ್ತಾ ಇದ್ದ ನಾನು ಭಾವಿಸಿರ್ಲಿಲ್ಲ. ನಿನ್ನ ಹೊಟ್ಟೆಲ ಹುಟ್ಟಿದ ನನ್ನ ಮರೆತು ಅಣ್ಣನ ಮೇಲೆ ಅನುಕಂಪ ಅಂತ ಹೇಳ್ತಾ ಇದ್ಯಾ?
ಏನು
ಅಮ್ಮ ಕಾರ್ಯಕ್ಕೆ ಅಡ್ಡಿ ಪಡಿಸಿದ ಅಮ್ಮ ಎನ್ನುವುದನ್ನು ಮರಿಬೇಕಂತ ಹೆಚ್ಚರ ಇರಲಿ.
ನನ್ನ ಪ್ರಾಣ ಇರುವುದನ್ನು ಬಿಡುವ
ಮಾರಕ ಔಷಧಿಗಳನ್ನು ಬಿಸದ ನೇತ್ರನಿಗಿತ್ತು ವೈದ್ಯರು ಹಸುವನುಳುಗಲು ದೋಷಗೊಂಡರು. ಈಶ್ವರಿ ಪರಮೇಶ್ವರಿ, ಈಶ್ವರಿ ಪರಮೇಶ್ವರಿ, ಈಶ್ವರಿ ಪರಮೇಶ್ವರಿ.
ನಿನಗೇನು ಆಗಿಲ್ಲ ತಾನೆ,
ದೇವರು ದೊಡ್ಡವನು ಕೃಷ್ಣ ಸತ್ಯಕ್ಕೆ ಜಯ ಉಂಟಿರುವುದನ್ನು ತೋರಿಸಿಕೊಟ್ಟಿದ್ದಾನೆ. ವಿಶ್ವಾಸವೇ ಫಲವನ್ನು ಕೊಡ್ತದಂತೆ. ನನ್ನ ಅವರನ್ನು ಅಮ್ಮನೇ ಇಟ್ಟಿರುವಂತಹ ವಿಶ್ವಾಸವೇ ಅಮ್ಮ ಕೊಟ್ಟ ವಿಷವು ಅಮೃತವಾಗಿ
ನೀನೇ ವಿಷ ಕೊಟ್ಟ ಮೇಲೆ ಮತ್ತೆ ನಾನು ಈ ನೆಲದಲ್ಲಿ ಇರಲಾರೆ. ಹೊರಟು ನಿಂತ ನನ್ನ ಹಾಗೂ ಪರಮೇಶ್ವರಿಯನ್ನ ಹರಸಿ ಬಿಟ್ಟು
ತಪ್ಪು ಮಾಡಿದೆ ಮಗನೇ, ತಪ್ಪು ಮಾಡಿದೆ. ನಿನ್ನ ನಿಷ್ಕಲ್ಮಶವಾದ ಪ್ರೀತಿಯ ಆಳದ ಅರಿವಿಲ್ಲದೆ ವಿಷವನ್ನೇ ನಾನು ಕೊಟ್ಟೆ. ಆದರೆ ಅಮೃತ ಸದೃಶವಾದ ಪ್ರೀತಿಯನ್ನು ಮಾತ್ರ ನೀನು ಮರೆತವನಲ್ಲ. ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಕೊಲ್ಲುವುದಕ್ಕೆ ಮುಂದಾದ, ನಾನು ವಿಷ ಕೊಟ್ಟ ಮಗನೇ ನನ್ನನ್ನು ಬದುಕಿಸಿದ. ಅಂತಹ ನಿನ್ನ ಕಾಲಿಗೆ ಬಿದ್ದು ಬೇಡುತ್ತೇನೋ, ಬಿಟ್ಟು ಹೋಗಬೇಕು.
ದೇವತಾ ಸ್ವರೂಪಿಯಾದ ನೀನ್ ಯಾವ ಕಾಲಕ್ಕೂ ಸಣ್ಣವಳಾಗಬಾರದು. ಆದ್ರೆ ಪರಮೇಶ್ವರಿ ನಿನ್ನ ಹಾಗೆ ಒಬ್ಬಳು ಹೆಣ್ಣಲ್ಲವೇ, ನೋಡು ಅವಳ ಸ್ಥಿತಿಯನ್ನು ನೋಡು.
ತಪ್ಪು ಮಾಡಿದೆ ಮಗಳೇ, ತಪ್ಪು ಮಾಡಿದೆ. ಮದುವೆಯಾಗಿ ತವರು ಮನೆಯನ್ನು ಬಿಟ್ಟು ಬರುವಂತ ಹೆಣ್ಣು ಅತ್ತೆಯ ಮನೆಯ ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತಾಳೆ. ಆ ಹೊತ್ತಿಗೆ ಅವಳಿಗೆ ಆಸರೆಯಾಗಿ ನಿಲ್ಲಬೇಕಾದಳು. ಅತ್ತೆ ಅಲ್ಲದೆ ಬೇರೆ ಯಾರು ಇಲ್ಲವಮ್ಮ, ಏನು ಮಾಡೋಳೆ ಹೇಳು. ಯಾರಿಂದಲೋ ನನ್ನ ಬದುಕು ಹಾಳಾಗಿ ಹೋಯಿತೆನ್ನುವ ಕಾರಣಕ್ಕಾಗಿ ಮತ್ತೊಬ್ಬರ ಸುಖವನ್ನು ಕಂಡು ಸಹಿಸಿದವಳು ನಾನಲ್ಲ. ತಾಯಿಯಾಗಬೇಕಾದ ನಾನು ರಾಕ್ಷಸಿಯಾದೆ, ಕಟುಕೆಯಾದೆ. ನಿನ್ನನ್ನು ಕೊಲ್ಲುವುದಕ್ಕೆ ಮುಂದಾದ ಪಾತಕಿ ಅತ್ತೆಯನ್ನು ಮನ್ನಿಸುತ್ತೇನಮ್ಮ.
ಈ ಪ್ರಪಂಚದಲ್ಲಿ ಯಾರು ಯಾರನ್ನ ಕ್ಷಮಿಸುವುದಕ್ಕುಂಟು ಹೇಳಿಯತ್ತೆ? ಇಲ್ಲಿಯವರೆಗೆ ರಾಜದಾಹ ಎನ್ನುವಂತಹ ಕಪ್ಪು ನಿಮ್ಮ ದೇಹವನ್ನು ಆವರಿಸಿತ್ತು, ಇನ್ನು ಹಾಗಲ್ಲ, ವಾತ್ಸಲ್ಯ ಎನ್ನುವಂತಹ ಬೆಳಕು ನಿಮ್ಮ ದೇಹವನ್ನು ಪ್ರವೇಶಿಸ್ತಾ ಉಂಟು. ಈ ಲೋಕದಲ್ಲಿ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳಿದ್ರು. ಒಂದು ಮನೆಯಲ್ಲಿ 1000 ಜುಟ್ಟಾದ್ರೂ ಒಟ್ಟಾಗಿರಬಹುದಂತೆ, ಎರಡು ಜಡೆ ಒಟ್ಟಾಗಿರುವುದಕ್ಕೆ ಅಸಾಧ್ಯವಂತೆ. ಅಂತ ಕುಹಕದ ನುಡಿಗಳನ್ನು ಆಡುವುದಕ್ಕೆ ಕಾರಣ ನಿಮ್ಮಂತ ಒಬ್ಬೊಬ್ಬ ಹೆಣ್ಣೆ ಅಲ್ವೇ ಹೇಳಿ? ಇನ್ನಾದ್ರೂ ಆದರ್ಶ ನಾರಿಯರಾಗಿ ನಾವು ಬದುಕೋಣ.
ಅಂತೂ ನಿನ್ನ ಆಟವೇ ನಡೆಯಿತಮ್ಮ.
ಇಲ್ಲತ್ತೆ, ನನ್ನ ಆಟ ನಡೆಯಲಿಲ್ಲ, ನಿನ್ನ ಆಟ ನಡೆಯಲಿಲ್ಲ.
ಆಟ ನಡೆಯದಮ್ಮ, ಜನರಾಟ ನಡೆಯದಮ್ಮ, ಆಟ ನಡೆಯದಮ್ಮ, ಜನರಾಟ ನಡೆಯದಮ್ಮ. ಆಟ ನಡೆವುದಮ್ಮ ದೇವನಾಟ ನಡೆವುದಮ್ಮ, ಆಟ ನಡೆವುದಮ್ಮ ದೇವನಾಟ ನಡೆವುದಮ್ಮ. ಸತ್ಯಕ್ಕೆ ಜಯವಿಗುದು, ಅದರ ಮಿಥ್ಯೆಗೆ ಸೋಲುವುದು. ಸತ್ಯ ಮಿಥ್ಯಗಳ ಕಾದಾಟ ವಿಜಯ ಹೊತ್ತನು ಕಾಯುವುದು. ಆಟ ನಡೆಯದಮ್ಮ, ಜನರಾಟ ನಡೆಯದಮ್ಮ, ಆಟ ನಡೆವುದಮ್ಮ ದೇವನಾಟ ನಡೆವುದಮ್ಮ, ದೇವನಾಟ ನಡೆವುದಮ್ಮ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ, ನಾರಾಯಣ ದೇ ನಮೋ ನಮೋ, ನಾರದ ಸನ್ನತ ನಮೋ ನಮೋ.